ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.
Free, prior and informed consent is a right that corresponds to all indigenous peoples confronting development projects in our communities.
Right to free, prior and informed consent? What does it mean for consent to be free?
The part about free means that the government is prohibited from any kind of manipulation of leaders and community members regarding their decisions about whether or not to allow projects within our community. During the negotiation process, indigenous peoples cannot be forced in any way to reach a decision. This includes any direct or indirect threats to community members, violence, coercion, bribery, or blackmail. It is only by ensuring that negotiations on projects are free from these types of abuses that the government will be honoring the right to truly free consent.
We must demand that the right to free, prior, and informed consent be completely free.
For more information, visit culturalsurvival.org/consent.
ಸ್ನೇಹಿತರೆ, ನಾನು ಶಮಂತಾ ನಿಮ್ಮ ಜೊತೆ ಅಮೆರಿಕಾದಿಂದ ಸಾರಥಿ ಝಲಕ್ ಅಂಗಳದವರೆಗೆ ಈ ಕಾರ್ಯಕ್ರಮದಲ್ಲಿ ಪುನಃ ನಿಮ್ಮ ಜೊತೆ ಬಂದಿದ್ದೀನಿ. ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅದನ್ನು ಮುಂಚಿತವಾಗಿ ಜನಕ್ಕೆ ತಿಳಿಸ್ಬೇಕು, ಅವರಿಂದ ಮನ್ನಣೆ ತಗೋಬೇಕು, ಅಪ್ರೂವ್ ಮಾಡಿಸ್ಕೋಬೇಕು. ಒಪ್ಕೊಂಡಾದ್ಮೇಲೆ, ಆ ಜನ ಒಪ್ಕೊಂಡಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಬೇಕು ಅನ್ನೋದು ಕಲ್ಚರಲ್ ಸರ್ವೈವಲ್ದ ಮುಖ್ಯ ಉದ್ದೇಶ. ಇದನ್ನ ಯಾತಕ್ಕೆ ಅವರು ಒತ್ತಿ ಹೇಳಿದ್ದಾರೆ ಅಂತಂದ್ರೆ, ಈಗ ನೋಡಿ ಎಷ್ಟೋ ಒಂದು ಕೆಲಸಗಳು, ಅಣೆಕಟ್ಟುಗಳು, ರೋಡ್ಗಳು, ಬ್ರಿಡ್ಜ್ಗಳು, ಫ್ಲೈಓವರು, ಮೆಟ್ರೋ, ಟ್ರೈನು, ಬಸ್ಸು, ನಮಗೆ ಬೇಕೋ ಬೇಡವೋ ಅವರಿಷ್ಟ ಬಂದಂಗೆ ಅವರು ಕಟ್ಕೋತಾ ಹೋಗ್ತಾರೆ. ಈಗ ನೋಡಿ, ದೂರ ದೂರೆಲ್ಲ ಬೇಡ, ನಮ್ಮ ಬೆಂಗಳೂರನ್ನೇ ತಗೊಳ್ಳೋಣ ಉದಾಹರಣೆಗೆ. ಎಷ್ಟೋ ಕಡೆಗೆ ಫ್ಲೈಓವರ್ ಬೇಕೇ ಆಗಿರಲ್ಲ, ಆದರೂ ಕೂಡ ಫ್ಲೈಓವರ್ ಮಾಡಿದ್ದಾರೆ. ಯಾಕೆ ಯಾಕೆ ಅನ್ನೋದನ್ನೇ ನೀವು ಪ್ರಶ್ನೆ ಮಾಡಬೇಕು ಅಂತ ಹೇಳುತ್ತೆ ಕಲ್ಚರಲ್ ಸರ್ವೈವಲ್. ಈಗ ಫ್ಲೈಓವರ್ ಅನ್ನೋ ಮಾತಿಗೆ ಬಂತು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜ್ ಸರ್ಕಲ್ ಅಂತ ಒಂದಿದೆ, ಅಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ತುಂಬ ದೊಡ್ಡ ಒಳ್ಳೆ ಮೇಷ್ಟ್ರು, ಮತ್ತೆ ಒಳ್ಳೆ ಫಿಸಿಸಿಸ್ಟ್, ಭೌತ ವಿಜ್ಞಾನಿ, ಮತ್ತೆ ತುಂಬ ಒಳ್ಳೆ ರ್ಯಾಷನಲಿಸ್ಟ್. ಅಂದ್ರೆ ಈ ದ್ರವ ಭೂತ ಅವೆಲ್ಲ ಸುಳ್ಳು, ಮನುಷ್ಯ ರ್ಯಾಷನಲ್ ಆಗಿ, ಲಾಜಿಕಲ್ ಆಗಿ, ತಾರ್ಕಿಕವಾಗಿ ಯೋಚನೆ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತದವರು. ಅವರು ಆ ನ್ಯಾಷನಲ್ ಕಾಲೇಜ್ ಸರ್ಕಲ್ ಅಲ್ಲಿ ಫ್ಲೈಓವರ್ ಬೇಡ ಅಂತ ಹೇಳಿ ಗಲಾಟೆ ಮಾಡಿದಾಗ, ಅವರು ಮತ್ತೆ ಬೇರೆಯವರು ಜನರಿಗೆ ಮನ್ನಣೆ ಸಿಗ್ಲೇ ಇಲ್ಲ. ಕಡೆಗೆ ಅಲ್ಲಿ ಫ್ಲೈಓವರ್ ಆಯ್ತು. ಇವತ್ತಿನ ದಿನ ಆ ಫ್ಲೈಓವರ್ ಕಟ್ಟಿದ್ದು ಎಷ್ಟು ಜನ ಉಪಯೋಗಿಸ್ಕೋತಿದ್ದಾರೆ ಅಂತ ಹೇಳಿದ್ರೆ, ಬಹಳ ಕಡಿಮೆ ಜನ ಉಪಯೋಗಿಸ್ಕೋತಾ ಇದ್ದಾರೆ. ಅದೇ ತರಹ ಕತ್ರಗುಪ್ಪೆ ಕದ್ದಿದ್ದು ಕದ್ರೇನಹಳ್ಳಿ ಕ್ರಾಸ್ ಅಲ್ಲಿ ಕೂಡ ಒಂದು ಫ್ಲೈಓವರ್ ಬಂದಿದೆ, ಅದು ಕೂಡ ಕಟ್ಟಿದ್ದ ಪರ್ಪಸ್ಸು ಆಗೇ ಇಲ್ಲ. ಅಲ್ಲಿ ಜನ ಬೇಡ ಅಂತ ಹೇಳಿದಾಗ ಅಲ್ಲಿ ಇರುವಂತಹ ಸೋಕಾಲ್ಡ್ ಅಂತ ಅನ್ನಿಸ್ಕೊಂಡಿರೋ ಜನಪ್ರತಿನಿಧಿಗಳು ಅವ್ರ ಮಾತಿಗೆ ಮನ್ನಣೆ ಕೊಡಲೇ ಇಲ್ಲ. ಆ ಥರ ಆಗಬಾರ್ದು. ಒಂದು ಜಾಗದಲ್ಲಿ ನಾವೇನಾದರೂ ಕೆಲಸ ಮಾಡ್ತೀವಿ, ಒಂದೇನಾದರೂ ಕಟ್ತೀವಿ, ಒಂದೇನಾದರೂ ಹೊಸದನ್ನು ತರ್ತೀವಿ ಅಂತ ಹೇಳಿದ್ರೆ, ಆ ಜನರ ಅಭಿಪ್ರಾಯನ ಫಸ್ಟ್ ತಗೋಬೇಕಾಗತ್ತೆ. ಆ ಜನ ಬೇಡ ಅಂತ ಹೇಳಿದ್ರೆ ಯಾರು ಯಾತಕ್ಕೆ ತಗೋಬೇಕದನ್ನ ಅಂತ ಪ್ರಶ್ನೆ ಮಾಡುತ್ತೆ ಈ ಒಂದು ಕಾರ್ಯಕ್ರಮ. ಈ ಒಂದು 15-20 ನಿಮಿಷದ ಅಡ್ವರ್ಟೈಸ್ಮೆಂಟಲ್ಲಿ ಇದನ್ನೇ ಅವರು ಹೇಳಿರೋದು. ಆ ಒಂದು ಕೆಲಸ ಮಾಡುವಂತಹ ಹಂತದಲ್ಲಿ ಒಂದು ಮಾತುಕತೆ ಇರಬೇಕು, ಒಂದು ಡೈಲಾಗ್ ಇರಬೇಕು. ಏನ್ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಜನರಿಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು. ಆ ತರಹ ಮುಂಚಿತವಾಗಿ ವಿಷಯ ತಿಳಿಸಿ, ಮತ್ತೆ ಅವ್ರ ಜೊತೆ ಮಾತುಕತೆ ನಡೆಸಿ, ಮತ್ತೆ ಅವರ ಒಪ್ಪಿಗೆ ತಗೊಂಡು ಮಾಡುವಂತಹ ಕೆಲಸ ಅದು ಒಂದು ಮುಖ್ಯ ಅಗತ್ಯ. ವಿನಃ ಏನು ಯಾರಿಗೂ ಹೇಳದೆ ಕೇಳದೆ ಮಾಡುವಂತಹ ಕೆಲಸ ಅದು ಸರಿ ಹೋಗೋದಿಲ್ಲ ಅನ್ನೋದಕ್ಕೆ ಇದು ಬಹಳ ಬಹಳ ಒಳ್ಳೆಯ ಉದಾಹರಣೆ. ಅದೇ ತರಹದ್ದು ನಮ್ಮ ಕಡೆನೂ ಇಲ್ಲಿ ಎಷ್ಟೋ ನೋಡಬಹುದು. ಸುಮಾರು ಇವತ್ತು ಬೆಂಗಳೂರಿನಲ್ಲಿ, ಅಥವಾ ಇವಾಗ ಬೆಂಗಳೂರೇನು, ಇವಾಗ ಹಳ್ಳಿ ಕೂಡ ಬೆಂಗಳೂರಿಗೆ ಹತ್ರನೇ ಆಗಿರುವುದರಿಂದ, ಈ ಒಂದು 5-6 ವರ್ಷಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮರ ಗಿಡಗಳನ್ನು ಕಡ್ದು ಹಾಕಿದೆ ಫ್ಲೈಓವರ್ಗೆ, ಮೆಟ್ರೋಗೆ, ಅದಕ್ಕೆ ಇದಕ್ಕೆ ಅಂತ. ಇಲ್ಲಿ ಮೆಟ್ರೋ ಬೇಡ ಅಂತ ಯಾರೂ ಹೇಳ್ತಾ ಇಲ್ಲ, ಆದರೆ ಮೆಟ್ರೋದವರಾಗಲಿ, ರೋಡ್ನವರಾಗಲಿ, ರೋಡ್ ವೈಡನಿಂಗ್, ರೋಡ್ ಅಗಲ ಮಾಡ್ತೀವಲ್ಲ, ಒಂದು ಮರ ಕಡಿ ಅಂತ ಹೇಳಿದ್ರೆ ವುಡ್ ಲಾಬಿಯಿಂದ, ಅಂದರೆ ಮರದವ್ರದ್ದು ಲಾಬಿಯಿಂದ, ಒಂದು ಮರದ ಜೊತೆಗೆ 1:4 ಕಡ್ದಿರುವಂತಹ ಬೇಕಾದಷ್ಟು ಉದಾಹರಣೆಗಳಿದೆ. ನೀವು ಇದನ್ನ ನೋಡಬೇಕು ಅಂದರೆ ಮಧ್ಯಾಹ್ನ ಫಸ್ಟ್ ಫ್ಲೈಟ್ 6 ಗಂಟೆಗಿರುತ್ತೆ, ನೀವು ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಮನೆಯಿಂದ ಹೊರಗೆ ಬಂದು ನೋಡ್ತು ಅಂತ ಹೇಳಿದ್ರೆ ಎಲ್ಲಿಂದ್ರೆ ಅಲ್ಲಿ ಮರಗಳನ್ನು ಕಡಿತಾನೆ ಇರ್ತಾರೆ. ಇದನ್ನ ಯಾರು ಕೇಳೋರಿಲ್ವಾ ಅಂತ ಅನ್ಕೋತೀವಿ. ಅದನ್ನೇ ನೀವೇ ಪ್ರಶ್ನೆ ಮಾಡಬೇಕು ಅಂತ ಹೇಳುತ್ತೆ ಈ ಕಾರ್ಯಕ್ರಮ. ಆ ಥರ ಪ್ರಶ್ನೆ ಮಾಡಿದಾಗ್ಲೇ ನಮ್ಮ ಒಂದು ಸಂಪತ್ತು ದುಡ್ಡಾಗಬಹುದು, ಪರಿಸರ ಆಗಬಹುದು, ನಷ್ಟ ಆಗಲ್ಲ, ಜನರಿಗೆ ಹೆಲ್ಪ್ ಆಗುವಂಥದ್ದು ಸರಿ ಹೋಗುತ್ತೆ ಅಂತ ಈ ಕಾರ್ಯಕ್ರಮದ ಉದ್ದೇಶ. ಮತ್ತೆ ಯಥಾಪ್ರಕಾರ ಈ ಕಾರ್ಯಕ್ರಮ ನಮ್ಮ ಹಳ್ಳಿ ಮಟ್ಟಿಗೆ ನಮ್ಮ ಒಂದು ಸಂಬಂಧಕ್ಕೆ ಸಂಪಟ್ಟ ಹಾಗೆ ನನ್ನ ಕಲೀಗ್ಸು ಇದನ್ನ ಕಾರ್ಯಕ್ರಮನ ಮುಂದೆ ತಗೊಂಡು ಹೋಗ್ತಾರೆ. ನಮಸ್ಕಾರ.
ಚುಕ್ಕಿ 4 ಸಮುದಾಯ ರೇಡಿಯೋ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮ ಅಮೆರಿಕದಿಂದ ಸಾರಥಿ ಜಲಕ್ನವರೆಗೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಶ್ರೀಮಂತಕ ಮೇಡಮ್ ಸಹ ಅಮೆರಿಕದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂತ ವ್ಯವಸ್ಥೆ ಮತ್ತೆ ನಮಗಿದ್ದಂತೆ ಅಲ್ಲೂ ಕೂಡ ಸಮಸ್ಯೆಗಳು ಇದೆ ಎನ್ನುವುದರ ಬಗ್ಗೆ ಹಲವಾರು ವಿಚಾರಗಳನ್ನ ನಿಮಗೆ ನೀಡಿದ್ದಾರೆ. ಈಗ ಅಮೆರಿಕದಿಂದ ನೀಡಿರ್ತಕ್ಕಂತ ಆ ಒಂದು ತುಣುಕಿನ ಭಾಗದಲ್ಲಿ ಏನೆಲ್ಲ ಸೇರಿದೆ ಅನ್ನೋ ವಿಷಯದ ಬಗ್ಗೆ ನಾವು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ದೇ ಆಗಿರ್ತಕ್ಕಂತ ಮಾಹಿತಿಯನ್ನ ಕೊಡಬಹುದು ಅಂತ ಹೇಳ್ತಾ, ಮೊದಲನೇದಾಗಿ ಈ ಒಂದು ಅಮೆರಿಕದಿಂದ ಸಾರಥಿ ಜಲಕ್ಕಲಿ ಏನಿದೆ ಅಂದ್ರೆ, ಒಂದು ನಾವು ಈಗಾಗಲೇ ನೋಡಿದಾಗ ಜನರೊಂದಿಗೆ ಒಂದು ಚರ್ಚೆ ಇರಬೇಕು. ಆ ಚರ್ಚೆ ಹಲವಾರು ವಿಷಯಗಳನ್ನ ಒಳಗೊಂಡಿರುತ್ತೆ. ಏಕೆಂದ್ರೆ ಚರ್ಚೆ ಮಾಡಿದಾಗ ಅದರಲ್ಲಿ ಧನಾತ್ಮಕವಾಗಿ ಹಾಗೆ ಋಣಾತ್ಮಕವಾಗಿ ಕೂಡ ವಿಷಯಗಳು ನಮ್ಮ ಮುಂದೆ ಚರ್ಚೆ ಆಗುತ್ತೆ. ಅದು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂತ ವ್ಯವಸ್ಥೆ ಅನ್ನೋದು ಕೂಡ ನೀವು ಈಗಾಗಲೇ ಕೇಳಿದ್ರಿ ಇಂದಿನ ಕಾರ್ಯಕ್ರಮಗಳಲ್ಲಿ. ಅದೇ ರೀತಿ ಇದೇ ಒಂದು ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಷಯಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ. ಗ್ರಾಮೀಣ ಭಾಗದಲ್ಲಿ ಕಾಮಗಾರಿಗಳನ್ನ ನಾವು ಗಮನಕ್ಕೆ ತೆಗೆದುಕೊಳ್ಳೋಣ. ನೋಡಿ, ನಮ್ಮ ಸುತ್ತಮುತ್ತಲು ಎಷ್ಟೋ ಕಾಮಗಾರಿಗಳು ಉಳಿಕೆಯಾಗಿದ್ದಾವೆ. ಶಂಕುಸ್ಥಾಪನೆ ಇಂದಾಗಿ ಪೂಜೆ ಆಯ್ತಂದ್ರೆ ಆ ಒಂದು ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯವಾಗಬೇಕಾದ್ರೆ ಬಹಳಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತೆ. ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಶಂಕುಸ್ಥಾಪನೆ ಮಾಡ್ತಕ್ಕಂಥವ್ರು ಒಬ್ಬರಾದ್ರೆ ಅದರನ್ನ ವ್ಯವಸ್ಥೆಯನ್ನ ಸಂಪೂರ್ಣ ಮಾಡ್ತಕ್ಕಂಥವ್ರು ಮತ್ತೊಬ್ಬರಾಗಿರ್ತಾರೆ. ಇದಕ್ಕೊಂದು ಉದಾಹರಣೆ ನಾನು ಕಂಡಂತ ಒಂದು ವಿಷಯ, ಅದೇ ನಮ್ಮ ಒಂದು ವಾಗಟ ಭಾಗದಲ್ಲಿ ಒಂದು ಶಾಲೆಯನ್ನ ಕೂಡ ನಿರ್ಮಿಸಿದ್ದಾರೆ, ಒಂದು ಪ್ರಾಥಮಿಕ ಶಾಲೆ. ಆ ಒಂದು ಶಾಲೆಯನ್ನ ಕಾಮಗಾರಿ ಮಾಡಿರ್ತಕ್ಕಂಥದ್ದು ಒಂದು ಸರ್ಕಾರವಾದ್ರೆ ಆ ಒಂದು ಕೆಲಸ ಮುಕ್ತಾಯ ಮಾಡಿ ಆ ಒಂದು ಕೆಲಸವನ್ನ ಸಂಪೂರ್ಣ ಮಾಡಿ ಮತ್ತೆ ಆ ಒಂದು ಶಾಲೆಗೆ ಒಂದು ಉದ್ಘಾಟನೆ ಮಾಡಿರ್ತಕ್ಕಂಥವ್ರು ಮತ್ತೊಬ್ಬರಾಗಿದ್ದಾರೆ. ಈ ರೀತಿ ವ್ಯವಸ್ಥೆ ಯಾಕಾಗುತ್ತೆ? ಬಹಳಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತೆ. ನಮ್ಮ ಜನಾಂಗದಲ್ಲಿ ಒಗ್ಗಟ್ಟಿಲ್ಲದಿದ್ದಾಗ ಇಂಥ ಸಮಸ್ಯೆಗಳು ಕೂಡ ನಾವು ಕಾಣಬಹುದು. ಹಾಗಾಗಿ ಕೆಲಸಗಳು ಸಂಪೂರ್ಣವಾಗಿ ಮುಗಿಯದೆ ಹಲವಾರು ದಿನಗಳನ್ನು ತೆಗೆದುಕೊಂಡು ಆ ಒಂದು ಕೆಲಸ ಕೂಡ ಬಹಳಷ್ಟು ಒಂದು ಬೇಕೋ ಬೇಡೋ ಅನ್ನೋ ಒಂದು ರೀತಿ ಈ ಒಂದು ಜನಕ್ಕೆ ನೀಡ್ತಾರೆ ಈ ಒಂದು ಕೆಲವು ನಾಗರಿಕರು. ಇನ್ನು ಜನರಿಗೆ ಸಮಸ್ಯೆ ಆಗದಂತೆ ಒಂದು ಕಾಮಗಾರಿಗಳನ್ನ ಮಾಡ್ತಕ್ಕಂಥದ್ದು ಕೆಲವು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವಶ್ಯಕತೆ ಇರಲ್ಲ ಆದ್ರೂ ಕೂಡ ಅಲ್ಲಿ ಇನ್ನೊಬ್ಬರಿಗೆ ಅನಾನುಕೂಲವಾಗುವಂತ ರೀತಿಯಲ್ಲಿ ಅವರು ಕಾಮಗಾರಿಗಳನ್ನ ಮಾಡ್ತಕ್ಕಂಥದ್ದು, ಅದರಿಂದ ಅನುಕೂಲನೇ ಇರಲ್ಲ, ಇನ್ನೊಬ್ಬರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಇಂಥ ಒಂದು ಕಾಮಗಾರಿಗಳು ಕೂಡ ಮಾಡೋದ್ರಿಂದ ತುಂಬಾನೇ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಇನ್ನು ಕೆಲವರಿಗೆ ಮಾತ್ರ ಅನುಕೂಲಕ್ಕೆ, ಇದು 100 ಜನಕ್ಕೆ ಅನಾನುಕೂಲ ಆಯ್ತಂದ್ರೆ ಕೆಲವರಿಗೆ ಒಂದು 10 ಅಥವಾ 20 ಜನರ ಒಂದು ಸ್ವಾರ್ಥಕ್ಕಾಗಿ ಕಾಮಗಾರಿಗಳನ್ನ ಮಾಡ್ತಕ್ಕಂಥದ್ದು, ಈ ರೀತಿ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು. ಉದಾಹರಣೆ, ನಮ್ಮ ಒಂದು ಹಳ್ಳಿಗಳಲ್ಲಿ ಯಾರೋ ಒಬ್ಬರು ಮನೆಯನ್ನು ಕಟ್ತಾರೆ ಅಂದ್ರೆ ರಸ್ತೆಯನ್ನ ಬಿಡದೆ ಇರತಕ್ಕಂಥದ್ದು, ಆ ಒಂದು ರಸ್ತೆಯನ್ನ ಬಿಡದೆ ಆ ಒಂದು ಮನೆಗೆ ರಸ್ತೆಯನ್ನು ಬಿಡಿದಾಗ ಏನ್ ಮಾಡ್ತಾರೆ ಅಂದ್ರೆ ಮತ್ತೊಬ್ಬರಿಗೆ ಒಂದು ಜಗಳ, ಕೋರ್ಟು, ಕೇಸು, ಪ್ರಕರಣಗಳು ದಾಖಲಾಗ್ತಾ ಇರ್ತವೆ. ಎಷ್ಟು ದಿನ ಆದ್ರೂ ಕೂಡ ಸಮಸ್ಯೆ ಬಗೆಹರಿಲ್ಲ. ಇವ್ರು ಮಾಡ್ಕೊಂಡಂತ ಸಮಸ್ಯೆ ಮುಂದಿನ ಪೀಳಿಗೆಗೂ ಕೂಡ ಸಮಸ್ಯೆಯನ್ನ ತಂದು ಹೊಟ್ಟಿ ನಂತರ ಅವರು ಕೂಡ ನೆಮ್ಮದಿ ಇಲ್ಲದಂತ ಜೀವನವನ್ನ ನಡೆಸೋದಕ್ಕೆ ಈ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ ಕೆಲವು ಒಂದು ಸಮುದಾಯದಲ್ಲಿರ್ತಕ್ಕಂಥ ಜನಾಂಗದವರು. ಇನ್ನು ಮಾಡ್ತಕ್ಕಂಥ ಕೆಲಸ ಕ್ವಾಲಿಟಿ ಇಲ್ಲದೆ ಇರ್ತಕ್ಕಂಥವ್ರು, ಸರಿಯಾದ ರೀತಿಯಲ್ಲಿ ಕ್ವಾಲಿಟಿ ಇಲ್ಲ, ಉತ್ತಮವಾಗಿರೋದಿಲ್ಲ. ಅದೇನಾಗಿರುತ್ತಂದ್ರೆ ಏನೋ ನಾನು ಮಾಡದೆ ಮಾಡಿದ್ದೀನಿ ಅನ್ನೋ ಒಂದು ಮಟ್ಟಕ್ಕೆ ಕಾಮಗಾರಿಗಳು ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಎಷ್ಟೋ ಒಂದು ಫೈಲ್ಯೂರ್ ಆಗಿರ್ತಕ್ಕಂಥ ಕಾಮಗಾರಿಗಳು, ಒಂದು
ಸಿಮೆಂಟ್ ಅನ್ನ ಹಾಕ್ಬೇಕಂದ್ರೆ ಸರಿಯಾಗಿ ಸಿಮೆಂಟ್ ಹಾಕಲ್ಲ. ಈ ಕಾಂಕ್ರೀಟ್ ರಸ್ತೆ ವ್ಯವಸ್ಥೆಗಳಲ್ಲೂ ಕೂಡ ನಾವು ನೋಡಿದ್ದೀವಿ, ಈ ಒಂದು ಸೇತುವೆಗಳನ್ನ ಕಟ್ಟತಕ್ಕಂತ ಒಂದು ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ದೀವಿ. ಈ ರೀತಿ ಹಲವಾರು ಸಮಸ್ಯೆಗಳನ್ನ ನಾವು ಗ್ರಾಮೀಣ ಮಟ್ಟಗಳಲ್ಲಿ ನೋಡ್ತೀವಿ. ಏಕಂದ್ರೆ ಜನ ಯಾವತ್ತೂ ಬಾಯಿ ಬಿಟ್ಟು ಈ ಒಂದು ಕಾಮಗಾರಿ ಯಾಕೆ ಈ ರೀತಿ ಇದೆ, ಒಂದು ಸರಿಯಾದ ರೀತಿ ಒಂದು ಕ್ವಾಲಿಟಿ ಯಾಕಿಲ್ಲ ಅಂತ ಕೇಳಿದಾಗ ಅದು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಯಾರೋ ಒಬ್ರು ಇರ್ತಾರೆ. ಆದ್ರೆ ಅದನ್ನೆಲ್ಲ ಕಿವಿಗೊಡದೆ ನನಗೆ ಅದು ಅವಶ್ಯಕತೆ ಇಲ್ಲ ಅಂತ ಏನಾದರೂ ಇದ್ದಿದೆ ಆದ್ರೆ ಕಾಮಗಾರಿಗಳು ಕೂಡ ಸರಿಯಾದ ರೀತಿಯಲ್ಲಿ ಸಂಪೂರ್ಣವಾಗಿ ಮುಕ್ತಾಯವಾಗದೆ ಉತ್ತಮ ಕ್ವಾಲಿಟಿ ಸಿಗದೆ ಅದು ಕೂಡ ಮತ್ತೊಬ್ಬರ ಮತ್ತೆ 6 ತಿಂಗಳಿಗೆ ಅದು ನಮಗೆ ಸಮಸ್ಯೆಯನ್ನು ತರತಕ್ಕಂಥ ಸಮಸ್ಯೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಕೆಲವರು ಕೆಲಸ ಮಾಡಬೇಕಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಜನರ ದೃಷ್ಟಿಗೆ ಮಾಡತಕ್ಕಂಥದ್ದು, ಅಂದ್ರೆ ಏನೋ ನಾನು ಮಾಡಿದ್ದೀನಿ ಅನ್ನೋ ಒಂದು ಹೆಸರು ಮಾಡ್ಕೊಳ್ತಕ್ಕಂಥ ಒಂದು ಹೆಸರಿಗೆ ಒಂದು ಕೆಲಸಗಳನ್ನ ಮಾಡಿಕೊಳ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ಇಷ್ಟೆಲ್ಲ ಆದ್ರೂ ಕೂಡ ಆರ್ಥಿಕ ಬಂಡವಾಳ ನಷ್ಟ. ಸರ್ಕಾರದಲ್ಲಿ ನಾವು ಹಲವಾರು ಕಂದಾಯಗಳನ್ನು ಕಟ್ಟಿರ್ತೀವಿ, ಆ ಒಂದು ಕಂದಾಯದ ಭಾಗವನ್ನೆಲ್ಲ ಸರ್ಕಾರ ಜನ ಒಂದು ಸಮುದಾಯಕ್ಕೆ ಅನುಕೂಲ ಆಗ್ಲಿ ಅಂತ ಹಲವಾರು ಕಾಮಗಾರಿಗಳನ್ನ ಹಮ್ಮಿಕೊಂಡಿರುತ್ತೆ. ಉದಾಹರಣೆಗೆ ನಮ್ಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಕೂಡ ನಾವು ನೋಡ್ತೀವಿ, ಆ ಒಂದು ಹಣವೆಲ್ಲ ವ್ಯರ್ಥವಾಗಿ ಒಂದು ವ್ಯಯ ಮಾಡ್ತಕ್ಕಂಥವ್ರು ಖರ್ಚು ಮಾಡ್ತಕ್ಕಂಥವ್ರು ಅನುಕೂಲ ರೀತಿಯಲ್ಲಿ ಮಾಡದೆ ಅನಾನುಕೂಲ ರೀತಿಯಲ್ಲಿ ಆ ಒಂದು ಹಣವನ್ನ ವ್ಯರ್ಥ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಯಾವುದೋ ಒಂದು ಕಾಮಗಾರಿಗೆ 20,000 ಒಂದು ಅದಿಗೆ ಬೇಕಾಗಿದೆ ಅಂದ್ರೆ ಅವ್ರು 20,000 ಕೊಟ್ಟಿದೆ ಆದ್ರೆ ಇನ್ ಕೆಲವರು 10,000 ಕಾಮಗಾರಿಯನ್ನು ಮುಗಿಸಿ ಇನ್ನು 10,000 ಲಾಭ ಮಾಡಿಕೊಂಡು ಆ ಒಂದು ಕಾಮಗಾರಿ ಕಳಪೆ ಕಾಮಗಾರಿ ಆಗಿರುತ್ತೆ, ಅದು ಜನಕ್ಕೆ ಅನಾನುಕೂಲ ತರ್ತಕ್ಕಂಥ ಸಮಸ್ಯೆಗಳು ಕೂಡ ಹೆಚ್ಚಾಗಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಮೋಸ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ, ಮೋಸದಿಂದ ಲೂಟಿ ಮಾಡ್ತಕ್ಕಂಥ ಒಂದು ಅಂಶಗಳು ಕೂಡ ನಾವಿಲ್ಲಿ ಕಾಣ್ಬೋದು. ಇನ್ನು ಅದೇ ರೀತಿ ಪರಿಸರ ನಾಶ ಮಾಡ್ತಕ್ಕಂಥ ಕೆಲಸಗಳು, ಈಗ ನಗರದಲ್ಲಾಗಿರ್ಬೋದು, ಬೆಂಗಳೂರು ಒಂದು ಗ್ರಾಮಾಂತರಗಳಲ್ಲಾಗಿರ್ಬೋದು, ಹಳ್ಳಿ ಮಟ್ಟಗಳಲ್ಲಾಗಿರ್ಬೋದು, ಯಾವುದೋ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ತೀವಿ, ಯಾವುದೋ ಒಂದು ಕಂಪನಿಗಳನ್ನ ನಾವು ಇಲ್ಲಿ ಪ್ರಾರಂಭಿಸ್ತೀವಿ ಅಂತ ಹೇಳಿ ಹಲವಾರು ಮರಗಳನ್ನ ಕಡಿದು ಅಲ್ಲಿರ್ತಕ್ಕಂಥ ಕೆರೆ ನದಿಗೆ ಪರಿಸರದಿಂದ ಬಹಳಷ್ಟು ಆ ಒಂದು ಅನಾನುಕೂಲ ವ್ಯವಸ್ಥೆಗಳನ್ನ ಪರಿಸರಕ್ಕೆ ಧಕ್ಕೆ ಬರುವಂತೆ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ರೀತಿ ವ್ಯವಸ್ಥೆಗಳು ಇಂಥ ಒಂದು ಕಾರ್ಯಗಳು ಒಂದು ಕೆಲಸಕ್ಕೋಗಿ ಮತ್ತೊಂದು ಕೆಲಸ ನಷ್ಟ ಮಾಡ್ತಕ್ಕಂಥವನ್ನು ಕೂಡ ನಾವು ಕಾಣಬಹುದಾಗಿದೆ ಸ್ನೇಹಿತರೆ. ಇನ್ನು ಗ್ರಾಮಗಳ ವ್ಯವಸ್ಥೆಯಲ್ಲಿ ಕಾಮಗಾರಿಗಳನ್ನ ನಾವು ಬಹಳಷ್ಟು ನೋಡ್ತೀವಿ. ಕೆಲವರು ಹೇಳ್ತಾ ಇದ್ದಾರೆ 5 ಇಂಚ್ ಹಾಕ್ಬೇಕಾಗಿರ್ತಕ್ಕಂತಹ ಕಾಂಕ್ರೀಟ್ ವ್ಯವಸ್ಥೆ 2 ಇಂಚ್ ಹಾಕಿ ಇವರು ಹಣವನ್ನ ಮಾಡಿರ್ತಕ್ಕಂಥವ್ರು. ಮತ್ತೆ ನಾವು ಬಹಳಷ್ಟು ನೋಡ್ತಾ ಇದ್ದೀವಿ, ಇತ್ತೀಚೆಗೆ ಕೆಲಸನೇ ಆಗಿರಲ್ಲ, ಚರಂಡಿಯಲ್ಲಿ ಒಂದು ಕಸವನ್ನ ತೆಗೆದಿರಲ್ಲ, ಆ ಒಂದು ತುಳಿಲ್ಲ ಅಂದ್ರೆ ಕೂಡ ವರ್ಷಕ್ಕೆ ಈ ಒಂದು ಸದಸ್ಯರಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರು ಹಣವನ್ನ ಒಂದು ಡೂಪ್ಲಿಕೇಟ್ ಅನ್ನ ಏನ್ ಹೇಳ್ತೀರಿ ನಕಲು ರೀತಿ ಇರ್ತಕ್ಕಂಥ ಒಂದು ಆಧಾರಗಳನ್ನು ಸೃಷ್ಟಿ ಮಾಡಿ ಅದರಿಂದ ಹಣವನ್ನು ಕೊಳ್ತಾ ಇರ್ತಕ್ಕಂಥವ್ರನ್ನು ಕೂಡ ನಾವು ಕಾಣಬಹುದಾಗಿದೆ. ಇಂಥ ವ್ಯವಸ್ಥೆ ಯಾಕೆ ಆಗ್ತಾ ಇದೆ, ಇದನ್ನು ಕೇಳ್ತಕ್ಕಂಥವ್ರು ಯಾರು, ಯಾರು ಕೇಳಬೇಕು, ಈ ಕೆಲಸವನ್ನು ಯಾರು ಮಾಡಬೇಕು ಅನ್ನೋ ವಿಷಯಕ್ಕೆ ಬಂದಾಗ ನಿಮ್ಮ ಹಳ್ಳಿಗಳಲ್ಲಿ ಕೂಡ ಇಂಥ ವ್ಯವಸ್ಥೆ ಇದೆ, ನಿಮ್ಮ ಹಳ್ಳಿಗಳಲ್ಲಿ ಕೂಡ ಇಂಥ ಸಮಸ್ಯೆ ಇದೆ, ಇಂಥ ಹಳ್ಳಿಗಳಲ್ಲಿ ಕೂಡ ಯಶಸ್ಸನ್ನು ಕಂಡಿರ್ತೀರಿ, ಆದರೆ ಯಾಕೆ ಏನಾಗಿದೆ ಈ ಒಂದು ಜನಕ್ಕೆ, ಈ ಒಂದು ಜನ ಯಾಕೆ ಒಂದು ಕೈ ಕಟ್ಟು ಕುಳಿತಿದ್ದಾರೆ, ಬಾಯಿ ತೆರೆದೆ ಯಾಕೆ ಇವರು ಒಂದು ಯಾವುದೇ ಒಂದು ಕೆಲಸವನ್ನ ಮಾಡದೆ ಇದ್ದಾರೆ ಅಂತ ಕೂಡ ನಾವು ನೋಡ್ಬೋದು. ಕೆಲವು ಕಡೆ ಅಷ್ಟೋ ಎಷ್ಟೋ ಕಾಮಗಾರಿಗಳು ಕೂಡ ಆದರೂ ಆಗಿರುತ್ತೆ, ಕೆಲವು ಕಡೆ ಕಾಮಗಾರಿ ಅನ್ನೋದೇ ಪ್ರಾರಂಭ ಆಗಿರಲ್ಲ, ಅದು ಬರೀ ಪಂಚಾಯಿತಿ ವ್ಯವಸ್ಥೆಗಳಲ್ಲಿ ಹಣ ಮಾತ್ರ ಹೋಗ್ತಾ ಇರುತ್ತೆ, ಸರ್ಕಾರದಿಂದ ಹಲವಾರು ಹಣ ಕೂಡ ಅದಕ್ಕೆ ಬರ್ತಾ ಇರುತ್ತೆ, ಆದರೆ ಯಾವುದೇ ಕೆಲಸಗಳು ಕೂಡ ನಡೆದಿರಲ್ಲ ಅನ್ನೋದನ್ನು ಕೂಡ ನಾವು ಕಂಡಿರ್ತೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ, ನಿಮ್ಮ ಒಂದು ಗ್ರಾಮಗಳಲ್ಲಿ ನಡೆದಂತ ಘಟನೆ ಅದನ್ನು ಕೂಡ ನೀವು ಕರೆ ಮಾಡಿ ನಮ್ಮ ಜೊತೆ ಹಂಚ್ಕೊಬಹುದು ಅಂತ ತಿಳಿಸ್ತಾ ಇದ್ದೀವಿ. ಈಗಾಗಲೇ ಶ್ರಮಂತಕ ಮೇಡಮ್ ಅವರು ಜೊತೆಗೆ ನಾನು ನಿಮ್ಮ ನೆಚ್ಚಿನ ಸ್ನೇಹಿತ ರವಿ ಕೂಡ ತಿಳಿಸ್ಕೊಟ್ಟಿದ್ದೀವಿ. ನೀವು ಕೂಡ ಇನ್ನಷ್ಟು ಮಾಹಿತಿಯನ್ನ ಇದರಲ್ಲಿ ಪಡ್ಕೊಬಹುದು, ಇನ್ನಷ್ಟು ನಿಮ್ಮ ಗ್ರಾಮಗಳಲ್ಲಿ ಬಡದೆಬ್ಬಿಸಿ ಆ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ.
ಇತ್ತಿನ ದಿವಸ ಎಷ್ಟೋ ಕಡೆ ನಿಜವಾಗ್ಲು ಹಲವಾರು ಕಾರ್ಯಗಳು ನಡಿಬೇಕಂದ್ರೆ ಎಷ್ಟೋ ಕಡೆ ಅದನ್ನ ಯೂಸ್ ಆಗದಿದ್ರು ಕೂಡ ಅದ ಕಡೆ ಬಳಸ್ತಾ ಇದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ ಖಂಡಿತ ತಿಳಿಸ್ಕೊಡ್ತೀನಿ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸೊ ಯಾವುದೇ ಒಂದಾಗಲಿ ನಮ್ಮ ಸುತ್ತಮುತ್ತಲೇ ಇರುವ ಒಂದು ವಾತಾವರಣ ಆಗಲಿ, ನೈರ್ಮಲ್ಯ ಆಗಲಿ, ಹಾಗೆ ನಾವು ಬಳಸ್ತಕ್ಕಂಥ ಒಂದು ಯಾವುದು ದವಸ ಧಾನ್ಯಗಳು ಎಲ್ಲ ಕೂಡ ಅಷ್ಟೇ ಸೇರುತ್ತೆ ಇದಕ್ಕೆ. ಉದಾಹರಣೆಗೆ ಹೇಳೋದಾದ್ರೆ ಪೆಟ್ರೋಲು, ಪೆಟ್ರೋಲ್ ಇವತ್ತಿನ ದಿವಸ ಎಲ್ಲ ಕಡೆ ಸಿಗುತ್ತೆ, ಆದರೆ ದರ ಹೆಚ್ಚು ಆಗ್ತಾನೆ ಇದೆ. ಅಂಥದ್ದು ಏನಾಗ್ತಿದೆ, ಇವತ್ತಿನ ದಿವಸ ಪೆಟ್ರೋಲನ್ನ ಎಲ್ಲಂದ್ರೆ ಅಲ್ಲಿ ಬಳಸ್ತಾ ಇದ್ದಾರೆ, ಬಳಸದಿರೋ ಜಾಗದಲ್ಲೆಲ್ಲ ಬಳಸ್ತಾ ಇದ್ದಾರೆ. ಉದಾಹರಣೆಗೆ ನಾವು ಎಲ್ಲೋ ಒಂದು ಪಕ್ಕದ ಒಂದು ಊರಿಗೆ ಹೋಗ್ಬೇಕು, ಇಲ್ಲ ಪಕ್ಕದಲ್ಲಿ ಯಾವುದೋ ಒಂದು ಅಂಗಡಿಗೆ ಹೋಗ್ಬೇಕು, ಸೊ ಅಲ್ಲಿ ಪೆಟ್ರೋಲು ವೇಸ್ಟ್ ಆಗುತ್ತೆ ಅಲ್ವಾ. ಹಂಗೆ ಫಾರ್ ಎಕ್ಸಾಂಪಲ್ ಇದನ್ನು ಕೊಟ್ಟೆ. ಹಾಗಾಗಿ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಒಂದು ಊರಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆಗಲಿ, ಆದರೆ ಇವಾಗ ತಾನೇ ನೀವು ಒಂದು ರೆಕಾರ್ಡನ್ನು ಕೇಳಿದ್ರಿ, ಒಂದು ಊರಲ್ಲಿ ಯಾವುದೇ ಒಂದು ನೀರು ಟ್ಯಾಂಕ್ ಕಟ್ಟೋದಾಗಲಿ ಅಥವಾ ಬೋರ್ವೆಲ್ ಹಾಕ್ಸೋದಾಗಲಿ, ಜನಕ್ಕೆ ಒಂದು ಅದರಿಂದ ಉಪಯೋಗ ಆಗುವಂಥ ಒಂದು ಕೆಲಸಗಳು ಬರಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ತಮ್ಮ ಒಂದು ಪ್ರತಿಷ್ಠೆಗೆ ಏನು ಮಾಡ್ತಾರೆ, ಓವರ್ ಟ್ಯಾಂಕನ್ನು ಕಟ್ಟಿಸ್ತಾರೆ. ಬಟ್ ಓವರ್ ಟ್ಯಾಂಕನ್ನು ಕಟ್ಟಿಸ್ತಾರೆ, ಆ ಒಂದು ಪ್ರದೇಶದಲ್ಲಿ ನೀರೇ ಸಿಗೋದಿಲ್ಲ, ಆ ಓವರ್ ಟ್ಯಾಂಕ್ ಆದಮೇಲೆ ಏನಾಗುತ್ತೆ, ವೇಸ್ಟ್ ಅಲ್ವಾ. ಹಾಗೆ ಆ ಥರ ಒಂದು ಕೆಲಸಗಳು ಇರುತ್ತೆ, ಅದನ್ನು ನಾವು ನೋಡಿಕೊಂಡು ಫಸ್ಟ್ ಮುಂದಾಲೋಚನೆ ಎಲ್ಲರ ಜೊತೆ ಕೂತ್ಕೊಂಡು ಇದು ಎಷ್ಟು ಜನಕ್ಕೆ ತಲುಪುತ್ತೆ, ಎಷ್ಟು ಜನಕ್ಕೆ ತಲುಪಲ್ಲ, ಎಷ್ಟು ಜನಕ್ಕೆ ಇದನ್ನು ನಿರ್ಮಾಣ ಮಾಡಿದ್ರೆ, ಇದನ್ನು ಸೌಲಭ್ಯ ಕೊಟ್ಟರೆ ಎಷ್ಟು ಜನಕ್ಕೆ ಇದು ಬಳಸುವಂಥದ್ದು ಆಗುತ್ತೆ, ಇದರಿಂದ ಉಪಯೋಗ ಆಗುತ್ತೆ ಅನ್ನೋದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಉದ್ದೇಶ ಆಗಿದೆ. ಹಾಗೆ ನಿಮ್ಮ ಒಂದು ಊರಿನ ಸಮಸ್ಯೆಗಳು ಅಂದರೆ ಯಾವುದೋ ಒಂದು ಬೀದಿ ಬಗ್ಗೆ ಆಗಿರ್ಬೋದು, ಇಲ್ಲ ಲೈಟ್ ಬಗ್ಗೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು. ಸೊ ಒಂದು ಏರಿಯಾದಲ್ಲಿ ಚರಂಡಿ, ಅದ ಕಡೆ ಯಾವುದು ಮನೆನೇ ಇರೋದಿಲ್ಲ, ಚರಂಡಿ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಯಾವುದೇ ಒಂದು ವ್ಯವಸ್ಥಿತವಾದ ಒಂದು ಚರಂಡಿ ಬಳಸಿದ್ರು ಕೂಡ ಅಲ್ಲಿ ಚರಂಡಿನಲ್ಲಿ ನೀರೇ ಹೋಗೋಕ್ಕಾಗೋದಿಲ್ಲ, ಅಂತ ಒಂದು ಚರಂಡಿಗಳೆಲ್ಲ ಬಳಸ್ತಾರೆ. ಸೊ ಇನ್ನು ಪ್ರತಿಷ್ಠಿತೆಗೆ ಅಂದ್ರೆ ಒಂದು ಏರಿಯಾದಲ್ಲಿ ಒಂದು ಕಾಲೋನಿಗೆ ಮಾತ್ರ ಬಳಸ್ತಾರೆ, ಬಟ್ ಬೇರೆಯಿಂದ ಬರೋ ಒಂದು ನೀರುಗಳೆಲ್ಲ ಎಲ್ಲ ಹೋಗ್ಬೇಕು ಅಲ್ವಾ.
ಖಂಡಿತ ಲೋಕಿ, ನೀನು ಅಂದ್ರೆ ಕಾಮಗಾರಿ ತಗೊಂಡ್ರೆ ನೀನು ಕೆಲವು ಎಕ್ಸಾಂಪಲ್ ನ ಕೂಡ ಕೊಟ್ಟೆ, ಅದರಲ್ಲೂ ಮುಖ್ಯವಾಗಿ ಚರಂಡಿ ವ್ಯವಸ್ಥೆ, ಅವಶ್ಯಕತೆ ಇರೋ ಕಡೆ ಚರಂಡಿ ವ್ಯವಸ್ಥೆನ ಕೊಡೋದಿಲ್ಲ, ಅವಶ್ಯಕತೆ ಇಲ್ಲ ಅಂದ್ರೆ ಆ ಕಡೆ ಚರಂಡಿ ವ್ಯವಸ್ಥೆ ಇರುತ್ತೆ. ಯಾಕಂದ್ರೆ ಇದೆಲ್ಲ ಕೂಡ ಒಂದು ಪ್ರತಿಷ್ಠೆಗೋಸ್ಕರ ತೋರಿಸ್ಕೊಳ್ಳುವಂತದ್ದು ಅಂತ. ನಾನು ಕೂಡ ಇದೇ ರೀತಿ ಹೇಳೋದಾದ್ರೆ ನಮ್ಗೆ ಹೆಚ್ಚಾಗಿ ಕಂಡು ಬರುವಂತಹ ಒಂದು ತೊಂದರೆ ಅಂದ್ರೆ ರಸ್ತೆಗಳ ಒಂದು ಕಾಮಗಾರಿ ಅಲ್ವಾ. ಹೆಚ್ಚಾಗಿ ನಮ್ಗೆ ಹದಗೆಟ್ಟಿರುವಂತಹದ್ದು ರಸ್ತೆಗಳದ್ದೆ. ರಸ್ತೆಗಳ ಸೌಲಭ್ಯ ಈಗ ಇದ್ರು ಕೂಡ ಹೆಚ್ಚಾಗಿ ಹಳ್ಳಿಗಳ ಕಡೆ ಮೇನ್ ರೋಡ್ ಅಲ್ಲಿ ಇರುತ್ತೆ, ಬಟ್ ಒಳಗಡೆ ಊರುಗಳೊಳಗಡೆ ಹೋಗುವಂತಹ ರಸ್ತೆಗಳು ತುಂಬಾನೇ ಹದಗೆಟ್ಟಿರುತ್ತೆ. ಇಂಥ ಒಂದು ರಸ್ತೆಗಳನ್ನೆಲ್ಲ ಸರಿ ಮಾಡೋದು ನಿಜಕ್ಕೂ ಯಾವ ರೀತಿ ಅಂತಾನೆ ಗೊತ್ತಿಲ್ಲ. ಹಾಗಾಗಿ ನಮಗ್ ಬೇಕಾಗಿರುವಂತಹದ್ದು ಅವಶ್ಯಕತೆ ಇರುವಂತಹ ಕಾಮಗಾರಿಗಳು ನಡೆಯಲ್ಲ. ಆದ್ರೆ ನೋಡಿ, ನೀವು ಕೇಳಿರ್ತೀರ ಇತ್ತೀಚೆಗೆ ಏನಂದ್ರೆ ಇಷ್ಟಡಿ ಒಂದು ರಸ್ತೆ 40 meter ಏನೋ ರಸ್ತೆ ಆಗುತ್ತೆ ಅಂತ ಅಲ್ವಾ. ಮೇನ್ ರೋಡ್ ಅಲ್ಲಿ ಇಷ್ಟೊಂದು ಕಿಲೋಮೀಟರ್ ಆಗೋಷ್ಟು ದೊಡ್ಡ ದೊಡ್ಡ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ, ಆದ್ರೆ ಹಳ್ಳಿಗಳಿಗೆ ಅವಶ್ಯಕತೆ ಇರುತ್ತೆ. ಊರಿಗೆ ಒಂದು ಎರಡು ಬಸ್ ಹಾಕಿರ್ತಾರೆ, ಆ ಬಸ್ಗಳು ಹೋಗೋ ಬಸ್ ದಾರಿಯಲ್ಲಿ ಒಂದು ವಾಹನ ಮಾತ್ರ ಹೋಗೋಕ್ಕಾಗುತ್ತೆ, ಆ ತರ ರಸ್ತೆಗಳಿರುತ್ತೆ. ಆ ರಸ್ತೆಯಲ್ಲೂ ಕೂಡ ಹಳ್ಳ ಕೊಳ್ಳುಗಳೇ ಜಾಸ್ತಿ ಇರುತ್ತೆ, ಸರಾಗವಾಗಿ ಆ ವಾಹನ ಕೂಡ ಚಲಿಸೋಕ್ಕಾಗಲ್ಲ. ಇಂಥ ಒಂದು ರಸ್ತೆ ಈ ತರ ಕಾಮಗಾರಿ ನಮ್ಗೆ ಬೇಕು, ಆದ್ರೆ ತೋರಿಕೆಗೆ ತಕ್ಕಂತೆ ಕಾಮಗಾರಿ ನಡೀತಾ ಇದೆ ಹೊರತು ನಮ್ಗೆ ಅವಶ್ಯಕತೆ ಇರುವಂತಹ ಕಾಮಗಾರಿಗಳು ಹೆಚ್ಚಾಗಿ ನಡೀತಾ ಇಲ್ಲ ಅನ್ನೋದು ಕೂಡ ನಮ್ಮ ಒಂದು ಅಭಿಪ್ರಾಯ ಆಗಿದೆ. ಹಾಗೆ ಇದಕ್ಕೆ ತಕ್ಕಂತೆ
ಖಂಡಿತ ಅವರು ಕೂಡ ತಿಳಿಸ್ಕೊಡ್ತಾರೆ ಈಗಾಗಲೇ ನೀವು ಕಾಮಗಾರಿಗಳಾಗಬೇಕು ಅಂತ. ನಮಗೆ ಎಂತಹ ಒಂದು ಕಾಮಗಾರಿಗಳು ಬೇಕಾಗಿರುತ್ತೆ, ಉದಾಹರಣೆಗೆ ಊರಿನಲ್ಲಿ ಯಾವುದೋ ಒಂದು ಬೀದಿ ದೀಪ ಆಗಿರ್ಬೋದು, ಊರಿನಲ್ಲಿ ಒಂದು ಯಾವುದೋ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಸೊ ಬಸ್ ಸ್ಟಾಪ್ ಇರ್ಬೋದು, ಇದರ ಬಗ್ಗೆ ಅವಶ್ಯಕತೆ ಇರುವಂಥದ್ದು ಬಗ್ಗೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಅದನ್ನು ಅಭಿವೃದ್ಧಿ ಮಾಡಿ ಎಲ್ಲರಿಗೂ ಅದನ್ನು ಅವಶ್ಯಕತೆ ಇದ್ರೂ ಕೂಡ ಅದನ್ನು ಎಲ್ಲೂ ಕೂಡ ಅದನ್ನು ತೋರಿಸ್ಕೊಂತ ಇಲ್ಲ, ಮಾಡ್ತಾ ಇಲ್ಲ. ಅವಶ್ಯಕತೆ ಇಲ್ಲದೆ ಇರೋದನ್ನು ಇಲ್ಲಿ ಸೃಷ್ಟಿ ಮಾಡಿ ಬೇರೆ ಒಂದು ಸಮಸ್ಯೆಗಳು ಕಾರಣ ಆಗ್ತಾ ಇದೆ, ಸಮಸ್ಯೆಗಳು ಉದ್ಭವಿಸ್ತಾ ಇದೆ ಅಲ್ವಾ.
ಖಂಡಿತವಾಗ್ಲಿ, ಅಂದ್ರೆ ಅವಶ್ಯಕತೆ ಇಲ್ದೇ ಇರುವಂತಹ ಕಾಮಗಾರಿನ ನಮ್ಗೆ ಕೊಟ್ಟಾಗ ಅದರಿಂದ ಸಮಸ್ಯೆಗಳೇ ಆಗ್ತಾ ಇದೆ ಹೊರತು ನಮ್ಮ ಒಂದು ಸಮುದಾಯಕ್ಕೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ, ನಮ್ಮ ಜನಗಳಿಗೆ ಅದರ ಒಂದು ಅನುಕೂಲ ಸಿಗ್ತಾ ಇಲ್ಲ, ಅದರ ಒಂದು ಉಪಯೋಗ ಅವ್ರು ಪಡ್ಕೋತಾ ಇಲ್ಲ. ಹಾಗಾಗಿ
ಜೊತೆಗೆ ನಾವು ಗಮನಿಸಬೇಕಾಗಿರೋದು ಮತ್ತೊಂದಿದೆ, ಸಾರಿಗೆ ಸೌಲಭ್ಯ ಅಂತ ಬಂದಾಗ ಸೊ ಎಷ್ಟೋ ಒಂದು ನಮ್ಮ ಗ್ರಾಮಾಂತರ ಪ್ರದೇಶಗಳಿಗೆ ಇವತ್ತಿನ ದಿವಸ ಕೂಡ ಅಷ್ಟೇ ಅಭಿವೃದ್ಧಿ ಆಗ್ತಾ ಇದ್ರು ಕೂಡ ಬಸ್ ಒಂದು ಸಂಚಾರಿ ಮಾರ್ಗ ಕಡಿತಾ ಹೋಗಿದೆ, ತುಂಬಾ ಕಮ್ಮಿ ಇದೆ. ಇವಾಗ ಉದಾಹರಣೆಗೆ ಇವಾಗ ವೈಟ್ ಫೀಲ್ಡ್ ಏರಿಯಾ ಅಂತ ತಗೊಂಡ್ರೆ ಅದು ಎಷ್ಟೋ ಕಡೆ ಅಲ್ಲಿ ಎಷ್ಟು ಬಸ್ಗಳು ಸರೌಂಡಿಂಗ್ ಬರ್ತಾನೆ ಇರುತ್ತೆ. ಆದ್ರೆ ಇದ್ ಕಡೆ ಒಂದು ಮಾಲೂರಾಗ್ಲಿ ದೇವನಗೊಂದಿ ಇದ್ ಕಡೆ ಆದ್ರೆ ಗಂಟೆಗೆ ಒಂದು ಬಸ್ ಬಂದ್ರೆ ಕಮ್ಮಿ ಅಂತ ಹೇಳಿದ್ರು ಹೇಳ್ಬೋದು. ಅದಕ್ಕೆ ಇಂಥ ಒಂದು ಪ್ರದೇಶದಲ್ಲಿ ಇನ್ನೂ ಒಂದು ಎರಡು ಬಸ್ ಹಾಕಿದ್ರೆ ಜನಸಂಚಾರಿಗೆ ತುಂಬಾ ಅವಶ್ಯಕತೆ ಆಗುತ್ತೆ, ತುಂಬಾ ಉಪಯೋಗ ಆಗುತ್ತೆ. ಅವ್ರಿಗೂ ಕೂಡ ಬೇಗ ಒಂದು ಸಾರಿಗೆ ಒಂದು ಸೌಲಭ್ಯ ಅವ್ರಿಗೂ ಕೂಡ ಇಂಪ್ಲಿಮೆಂಟ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಇತರ ಬಗ್ಗೆ ಯೋಚನೆ ಮಾಡಿ ಸೊ ಅಲ್ಲಿ ಇಲ್ದೇ ಇರೋದ್ ಕಡೆ ಬೇಕು ಅಂತ ಹಾಕೋದು ನಮ್ಗೆ ಬೇಕಾಗಿರೋ ಒಂದು ಅವಶ್ಯಕತೆ. ಆದ್ರೆ ಬೇಡದೇ ಇರೋ ಜಾಗದಲ್ಲಿ ಹಾಕೋದು ತುಂಬಾ ಅನಾನುಕೂಲತೆ ಆಗುತ್ತೆ ಅಲ್ವಾ?
ಖಂಡಿತವಾಗ್ಲೂ. ಹಾಗಾಗಿ ನಮ್ಗೆ ಜನಗಳಿಗೆ ಯಾವ ರೀತಿ ಕಾಮಗಾರಿ ಬೇಕೋ ಆ ರೀತಿ ಕಾಮಗಾರಿನ ನಮ್ಮೆಲ್ಲರ ಹಕ್ಕು ಅಂತ ಕೇಳಿ ನಾವು ಪಡೆದುಕೊಳ್ಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಇವತ್ತಿನ ಕಾಮಗಾರಿಯ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಜನಗಳಿಗೆ ಬೇಕಾಗಿರುವಂತಹ ಕಾಮಗಾರಿ ನಡೀತಾ ಇಲ್ಲ, ಆದ್ರೆ ನಮ್ಗೆ ಅವಶ್ಯಕತೆ ಇಲ್ಲದೆ ಇರುವಂತಹ ಕಾಮಗಾರಿಗಳು ನಡೀತಾ ಇದೆ ಅಂತ ಹೇಳಿ ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ನೆಚ್ಚಿನ ಪ್ರೀತಿಯ ಕೇಳುಗರು ಕೂಡ ರೆಡಿಯಾಗಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಹಾಯ್,
ಹಲೋ,
ನಮಸ್ಕಾರ.
ನಮಸ್ಕಾರ.
ಯಾರು ಸರ್ ಇದು?
ನನ್ನ ಹೆಸರು ಹರಿದಾಸ್ ಅಂತ.
ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ನಾವು ಇಂಗ್ಲೆಂಡಿಂದ ಕರೆ ಮಾಡ್ತಾ
ಇದ್ದೀವಿ. ಓಕೆ, ಇವತ್ತಿನ ವಿಷಯ ಗೊತ್ತಾಯ್ತಲ್ವಾ ಹರಿದಾಸ್ ಅವರೇ?
ಹೌದು ಮೇಡಮ್.
ಅಂದ್ರೆ ಜನತೆಗೆ ಬೇಕಾಗುವಂತಹ ಕಾಮಗಾರಿಗಳು ನಡೆಯೋದಿಲ್ಲ, ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಅವರ ಒಂದು ಪ್ರತಿಷ್ಠೆಗೋಸ್ಕರ ಕಾಮಗಾರಿಗಳನ್ನ ನಡೆಸ್ತಾ ಇದ್ದಾರೆ. ಇದನ್ನ ನೋಡ್ಕೊಂಡು ಕೂಡ ನಮ್ಮ ಹಕ್ಕು ಅಲ್ವಾ, ನಮ್ಗೆ ಬೇಕಾಗಿರೋದನ್ನ ಪಡೆಯೋದು ಜನತೆಯಾಗಿ ನಮ್ಮ ಹಕ್ಕು, ಬಟ್ ಅದನ್ನ ನಾವು ಕೇಳಿ ಪಡ್ಕೋತಾ ಇಲ್ಲ.
ಜನಸಾಮಾನ್ಯರು ನಮ್ಮ ಹಕ್ಕುಗಳನ್ನ ನಾವು ಕಳ್ಕೊಳ್ತಾ ಇದೀವಿ ಹೊರತು ಪಡ್ಕೊಳಕಂತ ಸಾಧ್ಯ ಆಗ್ತಾ ಇಲ್ಲ.
ಓಕೆ, ನಿಮ್ ಪ್ರಕಾರ ಹೇಳಿ. ನಿಮ್ ಪ್ರಕಾರ ನೀವು ಹಿಂಡೋಲಿಯವರ್ ಆಗಿರೋದ್ರಿಂದ ನಿಮ್ಮ ಒಂದು ಏರಿಯಾದಲ್ಲಿ ಎಲ್ಲಾ ಕಾಮಗಾರಿಗಳು ಸರಿಯಾಗಿ ನಡೆಯುತ್ತಾ?
ಇಲ್ಲ ಇಲ್ಲ ಇಲ್ಲ, ಯಾವ ಇದು ಹಿಂಡೋಲಿ ಆಗಿರ್ಬೋದು ಅಥವಾ ಎಲ್ಲೇ ಆಗಿರ್ಬೋದು, ನಮ್ಮ ಇಂಡಿಯಾದಲ್ಲಿ ಬಂದಾಗ ಅಧಿಕಾರಿಗಳಿಗೆ ಜನರಿಗಿಂತ ಅವ್ರ ಅಧಿಕಾರದಲ್ಲಿ ತುಂಬಾ ಮುಖ್ಯ ಅನ್ಸ್ಬಿಡುತ್ತೆ. ಜನರ ಕೆಲಸ ತುಂಬಾ ಇಂಪಾರ್ಟೆಂಟ್ ಕೊಟ್ಟು ಮಾಡೋದಿಲ್ಲ. ಯಾಕೆಂದ್ರೆ ಇವಾಗ ಒಂದು ಮೋರಿ ಕಾಮಗಾರಿ ನಡೀತಿದೆ ಅಂತ ಇಟ್ಕೊಳ್ಳಿ, ಮೋರಿಗೆ ಕನ್ಸ್ಟ್ರಕ್ಷನ್ ರೆಡಿ ಮಾಡ್ತಾರೆ, ಬಟ್ ಅದನ್ನ ಫಿನಿಶ್ ಮಾಡೋದಿಲ್ಲ. ಮೋರಿಗೆ ಹಳ್ಳ ಆಗಿ ಬಿಟ್ಬಿಡ್ತಾರೆ. ರೋಡ್ ಅಲ್ಲಿ ಬರೋರು ರೋಡ್ ಅಲ್ಲಿ ಹೋಗೋರೆಲ್ಲ ಹಳ್ಳದಲ್ಲಿ ಬೀಳಿ ಅಂತ ಹಳ್ಳ ತೆಗೆದು ಬಿಟ್ಬಿಡ್ತಾರೆ. ಸ್ಕೂಲ್ಗಳನ್ನ ಕಟ್ತಾರೆ, ಸ್ಕೂಲ್ಗಳನ್ನ ಕಟ್ಟಿದ್ರೆ ಸ್ಕೂಲ್ಗಳಲ್ಲಿ ಮಕ್ಕಳು ಬರೋದಕ್ಕೆ ಮಾತ್ರ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಸ್ಕೂಲ್ಗಳಲ್ಲಿ ಹಾಗಾಗಿ ಟಾಯ್ಲೆಟ್ ಇರೋದಿಲ್ಲ, ಮಕ್ಕಳನ್ನ ಸ್ಕೂಲ್ಗೆ ಕಳ್ಸೋದು ಅದ್ರಲ್ಲಿ ಏನು ಪ್ರೊಟೆಕ್ಷನ್ ಇರೋದಿಲ್ಲ. ಯಾವಾಗ ಆ ಬಿಲ್ಡಿಂಗ್ ಬಿದೋಗುತ್ತೋ ಅನ್ನೋ ಭಯದಲ್ಲಿ ಸ್ಕೂಲಲ್ಲಿ ಮಕ್ಕಳು ಇರ್ಬೇಕಾಗುತ್ತೆ.
ಖಂಡಿತವಾಗ್ಲಿ. ಇನ್ನು ಆ ಶಾಲೆಗಳಲ್ಲಿ ಮಳೆಗಾಲ ಬಂದ್ರಂತೂ ಮಕ್ಳು ಪಾಪ ಕೂರಕ್ಕೆ ಆಗಲ್ಲ, ಆತರ ಶಾಲೆಗಳು.
ಹೌದು ಹೌದು ಹೌದು. ಜೊತೆಗೆ ರೋಡ್ಗಳು ನಾವ್ ಎಷ್ಟು ಸರಿ ಸರ್ಕಾರದ ಅಧಿಕಾರಿಗಳಿಗೆ ರೋಡ್ಗಳು ಹಾಕಿಸಿ ಅದು ಹಾಕಿಸಿ ಇದಾಕಿ MLA ಹತ್ರ ಲೆಟರ್ ಕೊಟ್ಟು ಕೂಡ ಅವ್ರು ರೋಡ್ಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ನಾಳೆ ನಾಳಿದ್ದು ಎಲೆಕ್ಷನ್ಗೆ MP ಬರ್ತಾ ಇದ್ದಾನೆ, MLA ಬರ್ತಾ ಇದ್ದಾನೆ ಅಂದ್ರೆ ಅವ್ನು ಎಷ್ಟು ದೂರ ಬಂದೋಗ್ತಾನೆ ಅಷ್ಟು ದೂರ ಮಾತ್ರ ರೋಡ್ ಹಾಕ್ಸ್ಬಿಟ್ಟು ಮಿಕ್ಕಿದ್ದೆಲ್ಲ ಚರಂಡಿ ಹಂಗೆ ಹಂಗೆ ಬಿಟ್ಬಿಡ್ತಾರೆ.
ಅದೇ ಅದನ್ನೇ ಅಲ್ವಾ ಹರಿ ಹೇಳ್ತಾ ಇರೋದು, ನಮ್ಮ ಅವರ ಒಂದು ಪ್ರತಿಷ್ಠೆಗೋಸ್ಕರ ಅವರು ಕೆಲಸಗಳು ಮಾಡಿಸ್ತಾರೆ ಅಂತ.
ಅದು ಏನಕ್ಕೆ ಅಂದ್ರೆ ಪೇಪರ್ ವರ್ಕ್ ಮಾತ್ರ ಅವ್ರು ಹೇಳೋದು. ಇವಾಗ ನಾವು ಊರಲ್ಲಿ ರೋಡ್ ಹಾಕ್ಸಿದೀನಿ ಅಂತ ಅವನು ಅಧಿಕಾರಿ ಅವನ ಮೇಲಧಿಕಾರಿಗೆ ತೋರಿಸೋದಕ್ಕೆ ಪೇಪರ್ ಅಲ್ಲಿ ಮಾಡಿಸ್ಕೊಂಡಿರ್ತಾನೆ. ಅಷ್ಟು ಬಿಟ್ಟು ರಿಯಾಲಿಟಿಕ್ ಆಗಿ ಪ್ರಾಕ್ಟಿಕಲ್ ಆಗಿ ಯಾವ್ದೊಂದು ಕಾಮಗಾರಿಗಳು ನಿಜವಾಗ್ಲೂ ನಮ್ಮ ಭಾರತದಲ್ಲಿ ಜನಹಿತಕ್ಕಾಗಿ ಯಾವ್ದು ಜಾರಿ ಆಗ್ತಾ ಇಲ್ಲ.
ಓಕೆ, ನಿಮ್ಮ ಊರಲ್ಲಿ ಹೆಚ್ಚಾಗಿ ಕಾಣೋದಂದ್ರೆ ರಸ್ತೆಯ ಒಂದು ಸಮಸ್ಯೆನೇ ಅಲ್ವಾ?
ಹೌದು ಮೇಡಮ್, ತುಂಬಾ. ಯಾಕಂದ್ರೆ ಈಗ ನಾವು ಎಕ್ಸಾಂಪಲ್ ಆಗಿ ತಮಿಳ್ನಾಡು ತಗೊಂಡ್ರೆ, ತಮಿಳ್ನಾಡಲ್ಲಿ ಎಷ್ಟು ಚೆನ್ನಾಗಿದೆ ರೋಡ್ಗಳಿದೆ ಅಂದ್ರೆ ಅವ್ರು ಮುಖ್ಯ ಆದ್ಯತೆ ಕೊಟ್ಟಿರೋದು ಟ್ರಾನ್ಸ್ಪೋರ್ಟ್ಗೆ.
ಓಕೆ,
ಯಾವತ್ತಾಗಿ ನಮ್ಮ ಸಮಾಜದಲ್ಲಿ ನಾವು ಕೇಳಿದ್ವಿ, ಒಂದ್ ದೇಶದ ರಸ್ತೆ ಯಾವಾಗ ಸರಿ ಇರುತ್ತೋ ಆ ದೇಶದ ಉನ್ನತಿ ಕೂಡ ಚೆನ್ನಾಗಾಗುತ್ತೆ ಅಂತ. ಬಟ್ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೋಡ್ಗಳೇ ಸರಿ ಇಲ್ಲ ಅಂದ್ರೆ ನಮ್ಮ ಉನ್ನತಿ ಹೇಗಾಗುತ್ತೆ ಹೇಳಿ?
ಖಂಡಿತ, ಬರೀ ತಮಿಳ್ನಾಡಿನ ಉದಾಹರಣೆ ಕೊಟ್ರಿ ಅಲ್ಲಿ ರಸ್ತೆಗಳು ಚೆನ್ನಾಗಿರುತ್ತೆ ಅಂತ. ಆದ್ರೆ ಹರಿದಾಸ್ ಅವ್ರೆ, ನಮ್ಗೂ ಅಷ್ಟೇ, ಮೇನ್ ರೋಡ್ ಅಂತ ಯಾವ್ದು ಬರುತ್ತೋ ಅದು ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಮೇನ್ ಯಾರ ಕಣ್ಣಿಗೆ ಹೆಚ್ಚಾಗಿ ಕಾಣುವಂತ ರೋಡ್ಗಳು ಚೆನ್ನಾಗಿದೆ, ಬಟ್ ನಮ್ಮ ಹಳ್ಳಿಗಳ ಕಡೆ ರೋಡ್ಗಳು ತುಂಬಾನೇ ದುರಸ್ತಿಯಾಗಿವೆ, ದುರಂತ ಕೂಡ ಅಂತ ಹೇಳ್ಬೋದು. ಅಷ್ಟೊಂದು ಹಳ್ಳ ಕೊಳ್ಳ ಎಲ್ಲ ಇದೆ ಅಲ್ವಾ?
ಹೌದು. ಈಗ ನಿಮ್ಮ ರೇಡಿಯೋ ಸ್ಟೇಷನ್ ಬರೋ ರೋಡ್ ತಗೊಂಡ್ರು ಕೂಡ
ಓಕೆ,
ಆ ರೋಡ್ ಅಲ್ಲಿ ಎಷ್ಟು ಕರ್ವ್ಸ್ ಇದೆ ಆ ಕರ್ವ್ಸ್ ಅಲ್ಲಿ ಅವರು ವೈಜ್ಞಾನಿಕವಾಗಿ ಯಾವುದೇ ಒಂದು ಇದನ್ನ ಮಾಡ್ತಿರೋದಿಲ್ಲ, ಜಸ್ಟ್ ರೋಡ್ ಹಾಕ್ಬೇಕು ರೋಡ್ ಹಾಕಿದಾರೆ ಅಷ್ಟೇ ಬಿಟ್ರೆ ಅದಕ್ಕೆ ಯಾವುದೇ ಇರ್ತಕ್ಕಂತ ವೈಜ್ಞಾನಿಕ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ. ಅವೈಜ್ಞಾನಿಕವಾಗಿ ರೋಡ್ ಗಳನ್ನ ನಿರ್ಮಿಸ್ತಾರೆ, ಅದರಿಂದ ಆಕ್ಸಿಡೆಂಟ್ ಆಗೋದು ಅದು ಇದು ಎಷ್ಟು ತೊಂದರೆಗಳಿರ್ತವೆ, ಹೌದಾ ಇಲ್ವಾ?
ಖಂಡಿತವಾಗ್ಲೂ ಹರಿದಾಸ್ ಅವರು ನೀವ್ ಹೇಳ್ತಾರೆ ಸತ್ಯ. ಓಕೆ ಹರಿದಾಸ್ ಅವರು, ತುಂಬಾ ಚೆನ್ನಾಗಿ ಮಾಹಿತಿನ ಕೊಟ್ಟಿದ್ದೀರಾ ಎಲ್ಲಾ ಕೇಳುಗರಿಗೂ ಕೂಡ. ಥ್ಯಾಂಕ್ ಯು ಹರಿ ಅವರು ಕರೆ ಮಾಡಿದಕ್ಕೆ.
ಥ್ಯಾಂಕ್ ಯು ಮೇಡಮ್.
ನಮಸ್ಕಾರ ಸರ್, ತಿಜಲಕ್.
ನಮಸ್ಕಾರ ಮೇಡಮ್.
ನಮಸ್ಕಾರ ಸರ್, ಯಾರಿದು?
ತುಂಬಾ ದಿವಸ ಆಗಿತ್ತು,
ತುಂಬಾ ದಿವಸ ಆಗಿತ್ತು ಸಾರಥಿ ಜಲಕ್ಕೆ ಕರೆ ಮಾಡಿ ಇವತ್ ಮಾಡಿದ್ದೀರಾ?
ಮತ್ತೆ ಚಾಲು ಆಗಿದೆ ಸಾರಥಿ ಜಲಕ್?
ಖಂಡಿತವಾಗ್ಲೂ ಸರ್ ಚಾಲು ಆಗಿದೆ, ತುಂಬಾ ಸೊಗಸಾಗಿ ನಡೀತಾ ಇದೆ.
ದಿನೇ ದಿನ ಪ್ರಬುದ್ಧಮಯವಾಗಿ ಬೆಳೀಲಿ, ಒಳ್ಳೊಳ್ಳೆ ವಿಷಯಗಳನ್ನ ನಮ್ ಜೊತೆ ಹಂಚಿಕೊಳ್ಳಿ.
ನಿಮ್ಮಂತ ಹಿರಿಯರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಹೀಗೆ ನಡೀತಾ ಇರುತ್ತೆ ವೆಂಕಟೇಶ್ ಶಿಕ್ಷಕರೇ.
ನಮ್ಮಂತವರು ಎನ್ಕರೇಜ್ ಬೇಕು, ನಿಮ್ಮಂತವರ ಒಂದು ಪೂರ್ವ ಸಿದ್ಧತೆನು ಬೇಕು, ವಿಷಯ ಸಂಗ್ರಹಣೆ ಇರ್ಬೇಕು ಇದಕ್ಕೆಲ್ವಾ?
ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ವಿಶೇಷತೆ ಅಂತ ಗೊತ್ತಾಯ್ತಲ್ವಾ ಸರ್?
ವಿಷಯ ಗೊತ್ತಾಯ್ತು ಮೇಡಮ್, ಅದೇ ಕಾಮಗಾರಿಗಳ ಬಗ್ಗೆ ಅಂದ್ರೆ ಸಾರ್ವಜನಿಕವಾಗಿ ಕಾಮಗಾರಿಗಳನ್ನು ಸರ್ಕಾರ ಕೈಗೊಂಡು
ಓಕೆ
ಕಾಮಗಾರಿಗಳನ್ನ ಒಂದು ಸಮರ್ಪಕ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೇಕಾಗ್ತದೆ. ಆದ್ರೆ ಈಗೇನಾಗ್ತಾ ಇದೆ, ಈ ಕಾಮಗಾರಿಗಳು ಕೆಲವು ಅಸಮರ್ಪಕ ಇದು ಅಡಚಣೆಗಳ ಮೂಲಕ ಏನಾಗ್ತಾ ಇದೆ, ಕುಂಟುತ್ತಾ ಹೋಗ್ತಾ ಇದೆ. ಕೆಲವು ಕಾಮಗಾರಿಗಳು ಈ ವರ್ಷ ಪ್ರಾರಂಭ ಮಾಡಿದ್ರೆ ಅದು ಐದು ವರ್ಷ ಆದ್ರೂ ಪೂರ್ಣಗೊಳ್ಳಲ್ಲ, 10 ವರ್ಷ ಆದ್ರೂ ಪೂರ್ಣಗೊಳ್ಳಲ್ಲ. ಆ ರೀತಿ ಜನಗಳ ಒಂದು ಆಶೋತ್ತರಗಳು ಈಡೇರಿಕೆಗೆ ಒಂದು ಅಡಚಣೆಗಳು ಬಂದು ಏನಾಗ್ತಾ ಇದೆ, ಕಾಮಗಾರಿಗಳು ಸರಿಗೆ ಆಗ್ತಾ ಇಲ್ಲ ಮೇಡಮ್. ಇದು ಸರ್ಕಾರದ ಲೋಪದೋಷವೋ ಅಥವಾ ಸಾರ್ವಜನಿಕರ ಲೋಪದೋಷವೋ ಅಂತ ಇದು ಗೊತ್ತಾಗ್ತಾ ಇಲ್ಲ. ಇದನ್ನ ಹೇಳೋದಕ್ಕೆ ಒಂಥರ ಖುಷಿಯಾಗಿದೆ ಮೇಡಮ್ ಇದು ವಿಷಯ.
ಮತ್ತೆ ವೆಂಕಟೇಶ್ ಶಿಕ್ಷಕರೇ, ಫ್ಲೇವ್ ಓವರ್ಸ್ ನಾವು ನೋಡಿರ್ತೀವಲ್ವಾ?
ಹೇಳಿ ಮೇಡಮ್.
ಸರ್, ಈಗ ನಮ್ಮ ಬೋಧನ ವಸಳ್ಳಿಯಲ್ಲಿ ಉದಾಹರಣೆಗೆ ತಗೊಂಡ್ರೆ ಎಲ್ಲಾ ರೀತಿಯ ಸರ್ಕಾರಿ ಸೌಲಭ್ಯಗಳು ಅಥವಾ ಅಧಿಕಾರಿಗಳಿಂದ ದೊರಕ್ತಾ ಇದೆಯಾ
ಮೇಡಮ್? ಕೆಲವು ಕಾಮಗಾರಿಗಳು ಸ್ಥಗಿತಗೊಂಡಿದ್ವು ಇತ್ತೀಚೆಗೆ, ಅದೇನ್ ಮಾಡಿದೆ ಕಾಮಗಾರಿಗಳೆಲ್ಲ ಎಲ್ಲ ನೆರವೇರ್ತಿದ್ದಾರೆ. ಈ ಉದಾಹರಣೆ ಚರಂಡಿಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಈ ಸಾರ್ವಜನಿಕ ಆಗಿರ್ತಕ್ಕಂಥ ಕಟ್ಟಡಗಳಾಗಿರ್ಬೋದು, ಕೆಲವು ಕೆಲಸಗಳೆಲ್ಲ ನಡೆದಿದೆ ಮೇಡಮ್. ಇದು ಬೋಧನಸಲ್ಲಿ ಯಾವುದು ಪೆಂಡಿಂಗ್ ಅಲ್ಲಿಲ್ಲ.
ಅಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಒಂದು ಸವಲತ್ತುಗಳು ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ?
ಈ ಕಾಮಗಾರಿಗಳು ಚರಂಡಿಗಳು ನಡೆದಿದೆ, ಆ ಚರಂಡಿನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಕಾಲಕಾಲಕ್ಕೆ.
ಓಕೆ,
ಅದನ್ನು ಸ್ವಚ್ಛಗೊಳಿಸೋದಾಗ್ಲಿ, ಆ ಚರಂಡಿಯಲ್ಲಿ ಇರ್ತಕ್ಕಂತ ಒಂದು ಕಸ ತೆಗೆಯೋದಾಗ್ಲಿ, ಈ ಕೆಲಸ ಸ್ಥಗಿತ ಆಗ್ಬಿಟ್ಟಿದೆ. ಆದ್ದರಿಂದ ಈ ಕಾಮಗಾರಿಗಳಿಗೆ ಇದೊಂದು ಹೊಡೆತ ಬಿದ್ದಿಂದ ಆಗಿದೆ ಮೇಡಮ್, ಯಾರು ಈ ಕಡೆ ಗಮನ ಹರಿಸ್ತಾ ಇಲ್ಲ.
ಹಾಗೆ ಸರ್, ಮತ್ತೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಒಂದು ಸರ್ಕಾರಿ ಒಂದು ವ್ಯವಸ್ಥೆನಲ್ಲಿ ಆಧಾರ್ ಕಾರ್ಡ್ ಅಂತ ಇತ್ತೀಚೆಗೆ ಬರ್ತಾ ಇದೆ. ಆಧಾರ್ ಕಾರ್ಡ್ ಕೂಡ ಎಲ್ಲರಿಗೂ ಸಿಗ್ಬೇಕು, ಎಲ್ಲರಿಗೂ ಇರುತ್ತೆ ಇರ್ಬೇಕು ಅನ್ನೋ ಒಂದು ಜಾರಿಗೆ ಕೂಡ ಬಂದಿದೆ. ಆದ್ರೂ ಅದನ್ನ ಎಷ್ಟರ ಮಟ್ಟಿಗೆ ಜನರು ತಗೊಂಡಿದ್ದಾರೆ ಅದು ಕೂಡ ಸರಿಯಾಗಿ ಸೌಲಭ್ಯ ಸಿಗ್ತಾ ಇಲ್ಲ ಅಲ್ವಾ?
ಉದಾಹರಣೆಗೆ ನಮ್ಮ ಅನುಭವ ಹೇಳ್ತಾ ಎರಡು ವರ್ಷದಿಂದ ಇದೇ ನಮ್ಮ ಬೋಧನಾ ವಸಳ್ಳಿ ಶಾಲೆಯಲ್ಲಿ ಆಧಾರ್ ಕಾರ್ಡ್ಗೆ ಫೋಟೋ ತೆಗೆದ್ರು, ಫೋಟೋ ತೆಗೆದು ಅದ್ರಲ್ಲಿ ಒಂದು 50% ಜನಕ್ಕೆ ಆಧಾರ್ ಕಾರ್ಡ್ ಇಶ್ಯೂ ಮಾಡಿದ್ರು.
ಓಕೆ,
ಇನ್ನು 50% ಜನಗಳಿಗೆ ಇವತ್ತು ನಾಳೆ ಅಂತ ಸತಾಯಿಸ್ತಾ ಇದಾರೆ, ಆಧಾರ್ ಕಾರ್ಡ್ ಅನ್ನು ಬಂದಿಲ್ಲ, ಅದ್ರ ಗಂಡನೇ ಗೊತ್ತಾಗ್ತಾ ಇಲ್ಲ, ಅದ್ರ ದರ್ಶನೇ ಆಗಿಲ್ಲ ಒಂದು 50% ಜನಕ್ಕೆ ಲೋಕಿವರೆ.
ನಿಜ ಸರ್.
ಹೀಗಾಗಿ ಏನಾಗ್ತಿದೆ, ಅನಾನುಕೂಲ ಆಗಿದೆ. ಆಧಾರ್ ಕಾರ್ಡ್ ಬಗ್ಗೆ ಸ್ವಲ್ಪ ಎಲೆಕ್ಷನ್ ಅಷ್ಟೊತ್ತೊಳಗಡೆ ಏನನ ಈ ಸರ್ಕಾರ ಆಧಾರ್ ಕಾರ್ಡ್ ಬಗ್ಗೆ ಸ್ವಲ್ಪ ಏನನ ಅನುಕೂಲ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಈ ಎಲೆಕ್ಷನ್ ದೃಷ್ಟಿ ಇಟ್ಕೊಂಡಾದ್ರೂ ಈಗಲಾದ್ರೂ ನೋಡ್ದಿರ್ತಕ್ಕಂತ ಒಂದು 50% ಆಧಾರ್ ಕಾರ್ಡ್ಗಳನ್ನ ಹಂಚಿಕೆ ಮಾಡಿದ್ರೆ ಸರ್ಕಾರದ ಒಂದು ಕಾರ್ಯಕ್ಕೆ ಒಂದು ಶ್ರಮಕ್ಕೆ ಒಂದು ಸಾರ್ಥಕ ಅಂತ ಕಾಣ್ತದೆ ಲೋಕಿವರೆ.
ಖಂಡಿತ ಸರ್, ನೀವು ಹೇಳಿದ್ದು ಸಮರ್ಪಕವಾಗಿ ಕೆಲವು ಕಡೆ ಸಿಕ್ಕಿದೆ, ಆದ್ರೆ ಅಸಮರ್ಪಕವಾಗಿ ಯಾರಿಗೂ ಸಿಕ್ಕಿಲ್ಲ, ಅದನ್ನ ಬಳಸ್ಕೊಳ್ಳೋದು ಕೂಡ ಕಮ್ಮಿ ಆಗಿದೆ, ಅದನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಾ?
ಅದು ಏನಾಗಿದೆ, ಈ ಉಚಿತವಾಗಿ ಅಂತಕ್ಕಂತ ಸರ್ಕಾರದ ಯಾವ ಕಾರ್ಯಕ್ರಮಗಳೇ ಆಗಲಿ ಅವು ಶೀಘ್ರಗತಿಯಲ್ಲಿ ಜಾರಿಗೊಳ್ಳೋದಿಲ್ಲ, ಅದು ಸಮರ್ಪಕವಾಗಿ ಕೆಲಸನ ನಿರ್ವಹಣೆ ಆಗಲ್ಲ. ಅದೇ ದುಡ್ಡು ಖರ್ಚು ಮಾಡಿ ಮಾಡ್ತಾರಲ್ಲ ಆ ಕೆಲಸಗಳಿಗೆಲ್ಲ ಏನಾಗ್ತದೆ, ಬೇಗ ಕೆಲಸಗಳೆಲ್ಲ ಯಶಸ್ವಿ ಆಗ್ತವೆ. ಉಚಿತವಾಗಿ ಮಾಡ್ತಕ್ಕಂಥ ಕೆಲಸಗಳು ಎಲ್ಲ ಸಾಮೂಹಿಕವಾಗಿ ಎಂಟೈರ್ ಸಮಾಜ ಜನಗಳು ಭಾಗವಹಿಸೋದ್ರಿಂದ ಇಂಥ ಕೆಲಸಗಳಿಗೆ ಸ್ವಲ್ಪ ಅಡಚಣೆಗಳು ಬಂದ ಅದೇನಾಗ್ತದೆ ಕುಂಠಿತ ಆಗ್ಬೋದು. ಆದ್ರೆ ಕಾರ್ಯಕ್ರಮ ಯಶಸ್ವಿಗೊಳ್ಳೋದ್ರಲ್ಲಿ ಲೋಪದೋಷಗಳಾಗಿ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ.
ಓಕೆ ಸರ್, ಧನ್ಯವಾದಗಳು ಸರ್. ನಮ್ಮ ಜೊತೆಗೆ ಒಂದು ಕಾಮಗಾರಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಂಡಿದ್ರ. ಥ್ಯಾಂಕ್ ಯು ಸರ್.
ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಕೆಲಸ ಕೆಲವೊಂದ್ 5 ನಿಮಿಷ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಸಾರಥಿ ಜಲಕ ಆರ್ಜಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಮೇಡಮ್.
ಥ್ಯಾಂಕ್ ಯು ಸರ್. ಓಕೆ, ಕೇಳಿದ್ರಲ್ವಾ, ಸಾಕಷ್ಟು ಮಾಹಿತಿಗಳನ್ನ ನಮ್ಮ ನೆಚ್ಚಿನ ಕೇಳುಗರು ಕೊಟ್ಟರು. ಇವತ್ತಿನ ಈ ಒಂದು ಕಾಮಗಾರಿ ಅಂದ್ರೆ ನಮ್ಗೆ ಜನತೆಗೆ ಸಮುದಾಯಕ್ಕೆ ಬೇಕಾಗುವಂತಹ ಕಾಮಗಾರಿಗಳು ಎಲ್ಲೂ ನಡೀತಾ ಇಲ್ಲ.
ಕಾಮಗಾರಿಗಳು ಜೊತೆಗೆ ಇನ್ನೊಂದು ಮುಖ್ಯವಾಗಿ ಹೇಳೋದಾದ್ರೆ ಈ ಪಡಿತರ ಚೀಟಿ ಅನ್ನೋದು ತುಂಬಾ ಒಂದ್ ಕಾಲದಲ್ಲಿ ಗೊಂದಲನೇ ಸೃಷ್ಟಿ ಮಾಡಿತ್ತು. ನೋಡಿ, ಯಾರಿಗೆ ಬೇಡ ಅದು ಬೇಕಾಗಿತ್ತೆ, ಯಾಕೆ ಬೇಕೋ ಅಲ್ಲಿ ಬೇಡ ಆಗಿತ್ತು ಅಲ್ವಾ. ಹೇಳೋದಾದ್ರೆ ಒಬ್ಬ ಬಡ ಕುಟುಂಬದಲ್ಲಿ ಒಂದು ರೇಷನ್ ಕಾರ್ಡ್ ಇದೆ ಅಂತ ಕೇಳಿದ್ರೆ ಅವಾಗ ಅವ್ರ ರೇಷನ್ ಕಾರ್ಡ್ ಅಲ್ಲ ಅದರಲ್ಲಿ ಬರುವಂತ ಸೇವೆಗಳು ಕೂಡ ಅದು ರದ್ದಾಗ್ಬಿಟ್ಟಿತ್ತು. ಆ ಒಂದು ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಶ್ರೀಮಂತರಿಗೆ ಒಂದು BPL ಕಾರ್ಡ್ ಬಂದಿತ್ತು, ಬಡವ್ರಿಗೆ APL ಕಾರ್ಡ್ ಅಂತ ಬಂದಿತ್ತು. APL ಅಂದ್ರೆ ಅಪ್ಪರ್ ಪಾವರ್ಟಿ ಲೈಫ್ ಅಂತ ಹೇಳ್ಬಿಟ್ಟು, BPL ಅಂದ್ರೆ ಬಿಲೋ ಪಾವರ್ಟಿ ಲೈಫ್ ಅಂತ ಹೇಳ್ಬಿಟ್ಟು. ಸೊ ಈ ತರ ಒಂದು ವ್ಯತ್ಯಾಸ ಆಗಿತ್ತು. ಸೊ ಇದು ಯಾಕೆ ಅಂದ್ರೆ ಅವ್ರು ಮಾಡ್ತಕ್ಕಂತ ಒಂದು ಏನ್ ಕಾರ್ಯಗಳಿದೆ ಅದು ಏರುಪೇರಾಗಿ ಈ ತರ ಉಲ್ಟಾ ಪಲ್ಟಾ ಆಗಿತ್ತು. ಹಾಗಾಗಿ ನಮ್ಗೆ ಬೇಕಾಗುವಂತ ಅವಶ್ಯಕತೆ ಇರುವಂತ ಒಂದು ವಸ್ತುಗಳ ಈ ತರ ಆಗ್ಬಿಟ್ರೆ ನಾಳೆ ನಾವು ಬದುಕೋದು ಹೇಗೆ? ನಮ್ಮ ಒಂದು ಅಮೂಲ್ಯ ಅತ್ಯಮೂಲ್ಯವಾದ ಒಂದು ವಸ್ತುಗಳೇ ನಾವು ಕಳ್ಕೊಂಡು ಬದುಕೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ.
ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಅಮೆರಿಕದಿಂದ ನಮ್ಮ ಸಾರಥಿ ಜಲಕ್ನ ಅಂಗಳದವರೆಗೂ ಅನ್ನೋ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದೀವಿ. ಇದೇ ರೀತಿ ಕೇಳ್ತಾ ಇರಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ 90.4 ಸಾರಥಿ ಜಲಕ್ನ ಕಮ್ಯುನಿಟಿ ರೇಡಿಯೋ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ಕಾರ.